ಎಲ್ಲರಿಗೂ ಕೂಡ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಿ ಅದರ ಅನುಮತಿ ತಗೊಂಡು ಸನ್ಯಾಸ ತಗೊಳ್ಬೇಕೇ ಹೊರತು ಅಬ್ಸ್ಕಾಂಡಿಂಗ ಸನ್ಯಾಸ ತಗೊಳ್ಳಕ್ಕೆ ಹೋಗಬಾರದು ಎಂಬುದರ ಸಂದೇಶ ಅದರಂತೆ ನಡ್ಕೊಂಡಿದ್ದಾರೆ ಆಚಾರ್ಯ. ಇವತ್ತು ಸನ್ಯಾಸ ತಗೊಳ್ಳೋರು ಎಚ್ಚರಿಕೆ ಇರಬೇಕು. ನಮ್ಮಲ್ಲಿ ಬಹಳ ತಪ್ಪು ತಪ್ಪು ನಡೀತಾ ಇದೆ. ಸನ್ಯಾಸ ಸುಲಭ ತಗೊಳ್ಳಕ್ ಬರೋದಿಲ್ಲ. ಹೆಂಡತಿ ಮಕ್ಕಳ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು, ಅಪ್ಪಣೆ ತಗೋಬೇಕು, ತಂದೆ ತಾಯಿಗಳ ಅನುಮತಿ ಬೇಕು. ಅಷ್ಟೇ ಅಲ್ಲ, ಒಂದ್ ದಿವಸಕ್ಕೆ ಸನ್ಯಾಸ ತಗೊಳಕ್ ಸಾಧ್ಯನೇ ಇಲ್ಲ ಗೊತ್ತಾ. ಸನ್ಯಾಸ ದೊಡ್ಡ ಪ್ರೊಸೀಜರ್ ಇದೆ, ಅದಕ್ಕೊಂದು ಸಾಮಾನ್ಯ ಅಲ್ಲ. ಹಿಂದಿನವರಿಗೆಲ್ಲ ತಾನು ಸಾಧ್ಯ ಮಾಡಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಮಾಡಬೇಕು. ಫಸ್ಟ್ ಆತ್ಮಶ್ರದ್ಧ ಮಾಡ್ಕೋಬೇಕು ತಾನು. ಹಾಗೆಲ್ಲ ಒಂದಿಷ್ಟೊಳಗೆ ಬರೋದಿಲ್ಲ. ಅವತ್ ಮಾಡಿದ ಮೈಲಿಗೆ ಅವನು ಮುಖ ಯಾರು ನೋಡಾಗಿಲ್ಲ. ಅವ್ ಸನ್ಯಾಸ ಆತ್ಮಶ್ರದ್ಧ ಮಾಡ್ಕೊಂಡ್ಬಿಡ್ತಾರಲ್ಲ, ಹೀಸ್ ಡೆಡ್ ಇದ್ದಾಗಲ್ಲ, ಆಲ್ಮೋಸ್ಟ್ ಯಾರು ನೋಡಾಗಿಲ್ಲ ಆತನನ್ನ. ಮರುದಿವಸ ಬೆಳಿಗ್ಗೆ ಅದೆಲ್ಲ ಮುಗಿದ ಮೇಲೆ ಉಪವಾಸ ಇರಬೇಕು. ಫಸ್ಟ್ ಉಪವಾಸ ಇದ್ದು ಮಾಡಬೇಕು. ಇವತ್ತು ಸನ್ಯಾಸ ತಗೊಳ್ಳೋರೆಲ್ಲ ಉಪವಾಸ ಅಂತಷ್ಟು ಸನ್ಯಾಸ ಡ್ರಾಪ್ ಮಾಡಿಬಿಡ್ತಾರೆ. ಬೇಡ ಮಾರಾಯ, ಏಕಾಚಿ ಮಾಡಬೇಕಷ್ಟೇ, ಇದೇ ಉಪವಾಸ ಮತ್ತೆ ತಿಳ್ಕೊಂಡ್ಬಿಡ್ತಾರೆ. ಪಾಪ, ಬಹಳ ಕಷ್ಟ. ಆಮೇಲೆ ಇದೆಲ್ಲ ಮಾಡಬೇಕು, ಸಾಧ್ಯಗಳನ್ನು ಮಾಡಬೇಕು. ಆಮೇಲೆ ಒಂದ್ ದಿವಸ ಪೂರ್ತಿ ಸೂತಕ ಆಚರಿಸಬೇಕು, ತಾನು ಸೂತಕ ಆಚರಿಸಬೇಕು. ಆಮೇಲೆ ಆಮೇಲೆ ಹೋಗಿಬಿಟ್ಟು ಇದೆಲ್ಲ ನಾನು ಹೇಳ್ತೇನೆ, ಶಾರ್ಟೆಸ್ಟ್ ಪ್ರೊಸೀಜರ್ ಹೇಳ್ತಿರೋದು. ಎಮರ್ಜೆನ್ಸಿ ಸನ್ಯಾಸ ಅಂದ್ರೆ 3 ದಿವಸ ಬೇಕು, ಮೋಸ್ಟ್ ಎಮರ್ಜೆನ್ಸಿ ಸನ್ಯಾಸ. ಇಲ್ಲಿ ಹೋದ್ರೆ 10-12 ದಿವಸ ಬೇಕಾದ ಲಾಂಗ್ ಪ್ರೊಸೀಜರ್ ಅದು. ಒಂದು ಅಲ್ಲಿ ಹೋಗಿ ಕೊರೆ ನೀರಲ್ಲಿ ಮುಳುಗಿ ಹೇಳ್ತಾನೆ, ಅಲ್ಲಿವರೆಗೆ ಯಾರು ಮುಖ ನೋಡಾಗಿಲ್ಲ ಆತನದು. ಇವತ್ತು ಅದೆಲ್ಲ ನೋಡಿದರೆ ಸನ್ಯಾಸ ಸಮಾಶೆಯಲ್ಲ, ಬಹಳ ದೊಡ್ಡ ವಿಧಿವಿಧಾನ ಇದೆ. ಅದರಲ್ಲಿ ತಪ್ಪಿದರೆ ಸಿದ್ಧಿ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನೆಲ್ಲ ಆಚಾರ್ಯರು ಗುರುಗಳ ಹತ್ರ ಹೋಗಿದ್ದಾರೆ. ಗುರುಗಳೇ ಸನ್ಯಾಸ ಕೊಡಿ ಅಂತ ಹೇಳಿದ ತಕ್ಷಣ ಅವರು ಸನ್ಯಾಸವನ್ನು ಕೊಟ್ಟರಂತೆ. ಗುಣಾನುರೂಪೋನ್ನತಿ ಪೂರ್ಣ ಬೋಧ ಇತಿ ಅಮುಷ್ಯ ನಾಮ ಗುರುವೃಂದ ವಂದಿತ. ಶ್ರೀ ಪೂರ್ಣಬೋಧ ತೀರ್ಥರು, ಪೂರ್ಣ ಪ್ರಜ್ಞೆ ತೀರ್ಥರು ಅಂತ ನಾಮಕರಣ ಮಾಡಿ ಅವರಿಗೆ ಸನ್ಯಾಸವನ್ನ ಕೊಟ್ಟರಂತೆ. ದೇವತೆಗಳು ಕೊಂಡಾಡ್ತಾ ಇದ್ದಾರೆ, ಭಲೇ ಭಲೇ ಭಲೇ. ವೇದೋಕ್ತವಾದ ಹೆಸರದು ಒಂದು ಪೂರ್ಣ ಪ್ರಜ್ಞಾ. ದಶಪ್ರಮತಿಂ ಜನಯಂತ ಯೋಷಣ. ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂದ್ರೆ ಪ್ರಜ್ಞಾ, ದಶಪ್ರಮತಿ ಪೂರ್ಣ ಪ್ರಜ್ಞಾ. ಸಾಕ್ಷಾತ್ ಋಗ್ವೇದದ ಬಡಿತ ಸೂಕ್ತದ ಅರ್ಥವನ್ನು ಬರ ಹಾಗೆ ಅದೇ ವಾಯುದೇವರೇ ಬಂದಿರೋದೀಗ ಪೂರ್ಣ ಪ್ರಜ್ಞಾ ಅಂತ ಇಟ್ಟ ತಕ್ಷಣ ಆಚಾರ್ಯರು ಸನ್ಯಾಸಿಗಳಾದರಂತೆ. ಅಂತ ಸನ್ಯಾಸ ಯಾರೂ ತಗೊಳಕ್ ಬರೋದಿಲ್ಲ, ಅವರೊಬ್ಬರೇನೆ. ಸನ್ಯಾಸಕ್ಕೆ ಅಧಿಕಾರ ಬಂದ್ರೆ ಸನ್ಯಾಸ ಆದ ಮೇಲೆ ಓಂಕಾರಕ್ಕೆ ಅರ್ಹತೆ ಬರ್ತದೆ ಅವನಿಗೆ. ಪ್ರಣವ ಮಂತ್ರವನ್ನು ಹೇಳೋ ಅಧಿಕಾರ ಬರ್ತದೆ. ಇವತ್ತು ಗಾಯತ್ರಿಗೆ ಉಪನಯನ ಆದ್ರೆ ಸಾಕು, ಓಂಕಾರಕ್ಕೆ ಸನ್ಯಾಸ ತಗೊಳ್ಬೇಕು. ಓಂಕಾರ ಉಚ್ಚಾರಣೆ ಇವತ್ತು ಕಂಡು ಕಂಡವ್ರು ಓಂಕಾರ ಹೇಳ್ತಿರ್ತಾರೆ. ಕಂಡುಕೊಂಡವರು ಓಂಕಾರ ಮಾತೆತ್ತಿದ್ರೆ ಓಂಕಾರನೇ ಶುರು, ಅದು ಸರಿಯಲ್ಲ. ಯತಿಗಳಿಗೆ ಮುಖ್ಯಾಧಿಕಾರ ಆಚಾರ್ಯರು. ಎಂಥ ಸನ್ಯಾಸಿಗಳು ಅಂದ್ರೆ ಬರೀ ಓಂಕಾರ ಹೇಳೋ ಸನ್ಯಾಸಿಗಳಲ್ಲ, ಓಂಕಾರಕ್ಕೆ ಅನಂತ ಅಕ್ಷರಗಳಿವೆ ಅಂತ ತಿಳ್ಕೊಳ್ಳೋದು ಆಚಾರ್ಯ. ದೊಡ್ಡ ಮ್ಯಾಜಿಕ್ ಮಾಡಿದ್ದಾರೆ ಆಚಾರ್ಯರು. ಓಂಕಾರದಲ್ಲಿ 3 ಅಕ್ಷರವೇ ಜನ ತಿಳ್ಕೊಂಡಿದ್ರು, ಆ ಊಮ ಅಲ್ಲ, 8 ಅಕ್ಷರ ಇದೆ ಅಂತ ಆಚಾರ್ಯ ಹೇಳಿದರು. ಅಷ್ಟೇ ಅಲ್ಲ, ಅನಂತ ಅಕ್ಷರಗಳಿದೆ ಅಂತ ಆಚಾರ್ಯ ಹೇಳುತ್ತಾರೆ. ಅನಂತ ಮಾತ್ರಾಂತ ಉದಾಹರಂತಿ ಅಂತ ಅನಂತ ಅಕ್ಷರಗಳು ಇರ್ತಕ್ಕಂಥ ಓಂಕಾರ ಬರೋದು ಯಾರಿಗೆ ಅಂದ್ರೆ ರುಜುಗಳಿಗೆ ಮಾತ್ರ. ಅಂಥ ಸನ್ಯಾಸಿಯಾಗಿ ಮಧ್ವಾಚಾರ್ಯ ನಿಂತಿದ್ದಾರೆ, ಪೂರ್ಣ ಪ್ರಜ್ಞ ತೀರ್ಥರು ಅಂತಾಯ್ತು. ಗುರುಗಳು ನೋಡಿದ್ರು, ಸನ್ಯಾಸ ಕೊಟ್ಟಿದ್ದೇನೆ, ಹೊಸ ಆಶ್ರಮ ಧರ್ಮ ಹೇಳ್ಕೊಡ್ಬೇಕಲ್ಲ, ಅದಕ್ಕೆ ಹೇಳ್ಕೊಡೋಣ ಅಂತ ನಿಂತ್ಕೊಂಡ್ರು ನೋಡ್ಲಿಕ್ಕೆ. ಅವಾಗ ಏನಾಯ್ತಂತೆ ತಮಾಷೆ, ನಿಂತಾಗ ಅವರು ಸಾಮಾನ್ಯ ಹೇಳ್ಕೊಡೋರು ಯಾವಾಗ ಗೊತ್ತಾ ಹೇಳ್ಕೊಡೋರು, ಸ್ವಲ್ಪ ತಪ್ಪು ಮಾಡಿದ ತಕ್ಷಣ ಹಾಗಲ್ಲ ಹೀಗೆ ಮಾಡು ಅಂತ ಹೇಳ್ತಾರೆ. ಇವ್ರು ತಪ್ಪು ಮಾಡಲಿ ಹೇಳಂತ ಕಾಯ್ತಾ ಇದ್ದಾರೆ, ಆಚಾರ ಮಾಡೋದನ್ನು ನೋಡ್ತಾ ಇದ್ದಾರೆ. ಅನ್ಕೊಂಡ್ರಂತೆ, ಅರೆ ನಾನೇ ತಪ್ಪು ಮಾಡ್ತಿದ್ನಲ್ಲ ಅಂತ ಅನ್ಕೊಂಡ್ರಂತೆ. ಪಾಪ ಅಂದ್ರೆ ಆಚಾರ್ಯ ಹೇಗೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ವಿಶೇಷ ಶಿಕ್ಷಾಂ ಸ್ವಯಮಾತ್ಯ ಧೀರಧೀಹಿ. ಹೇಳಿಕೊಳ್ಳಕ್ಕೆ ಅಂತ ಹೋದ್ರು ತಾವೇ ಕಲ್ತ್ಕೊಂಡ್ರಂತೆ. ಹೇಳ್ಕೊಡ್ದಿದ್ ಪುಣ್ಯ ಮಾಡಿದೆ, ಮೇಲೆ ಬಯಸ್ಕೋಬೇಕಾಗ್ತಿತ್ತು ಅನ್ಕೊಂಡ್ರು. ಪಾಪ ಆಚಾರ್ಯರು ಹೇಳಿದ್ದನ್ನು ಆಚಮನ ಹೇಗೆ ಮಾಡಬೇಕು, ಎಷ್ಟು ಶಾಸ್ತ್ರ ಇದೆ ಗೊತ್ತಾ? ಪ್ರತಿಯೊಂದು ಕೃಷಿ ಶಾಸ್ತ್ರ ತುಂಬಾ ಜನ ಗೊತ್ತಿರೋದಿಲ್ಲ. ಎಷ್ಟೋ ಜನ ಕಿವಿ ಜನವಾರ ಹಾಕೋಬೇಕು ಅಂತ ಗೊತ್ತಷ್ಟೇ. ನಾನೊಬ್ಬರು ನೋಡಿದ್ದೆ, ಎಡಗಿವಿ ಹಾಕೊಂಡು ಆಡುತ್ತಿದ್ರು, ಯಾವಾಗ ಎಡಗಿವಿ ಜನ ಹಾಕೊಂಡು ಆಡ್ತಿದ್ರು. ಅದು ಕಿವಿಗೆ ಅಂತ ಅಷ್ಟೇ ಗೊತ್ತು, ಎಡಗಿವಿ ಅಂತ ಯಾವ ಕಿವಿ ಅಂತ ಗೊತ್ತಾಗಲಿಲ್ಲ. ಪಾಪ ಅಂದ್ರೆ ಎಷ್ಟು ವಿಧಿವಿಧಾನ ಕಷ್ಟ. ಆಚಾರ್ಯರು ಜಗತ್ತಿಗೆ ರುದ್ರಾದಿ ದೇವತೆಗಳಿಗೆ ಗುರುಗಳು ಅಂತ ಹೇಳಿದ್ರೆ ಅದನ್ನ ನೋಡಿ ಭಾರಿ ಆನಂದ ಪಟ್ಟರಂತೆ. ಅಷ್ಟೊತ್ತಿಗೆ ಆಚಾರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ ಅನಂತೇಶ್ವರನಿಗೆ. ಯಾರು ನಮಸ್ಕಾರ ಮಾಡ್ಲಿಕ್ಕೆ ಅಂತ ಅವ್ರು ಯಾರೋ ಬಂದಿದ್ದ, ಅವನೊಳಗೆ ಅನಂತೇಶ್ವರ ಅವಳು ಪ್ರವೇಶ ಮಾಡಿದಂತೆ. ದೇವರು ಪ್ರವೇಶ ಕಂಚಿತ್ ಕರುಣಾಕರು ಹರಿಹಿ. ಪ್ರವೇಶ ಮಾಡಿ ಆಚಾರ ಹತ್ರ ಬಂದರಂತೆ. ಬಂದು ಅವ್ರ ಕೈ ಹಿಡಿದ ಮೇಲೆ ಕೆತ್ತಾರೆ. ಅಚ್ಯುತ ಪ್ರೇಕ್ಷ ಹತ್ರ ಹೋದರಂತೆ, ಅವ್ರ ಕೈ ಹಿಡ್ಕೊಂಡ್ರಂತೆ, ಕೈಲಿಟ್ರಂತೆ. ತಾನೇನ್ ಹೇಳಿದ್ದೆ, ಒಬ್ಬ ಶಿಷ್ಯ ಬರ್ತಾನೆ, ನನ್ನ ವಿಷಯ ತಿಳ್ಕೊ ಅಂತ ಹೇಳಿದ್ದಿಲ್ಲ, ಈ ಶಿಷ್ಯನ ಕೊಟ್ಟಿದ್ದೇನೆ, ತಗೋವಂತ ಕೊಟ್ಟು ಹೊರಟೋಗ್ಬಿಟ್ನಂತೆ. ಇದು ಅನಂತೇಶ್ವರದಲ್ಲಿ ಮ್ಯಾಜಿಕ್ ನಡೆಯುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅನಂತೇಶ್ವರ ದೇವಸ್ಥಾನದ ವಿಶೇಷ ಸನ್ನಿಧಾನ ಅಲ್ಲಿ. ಈ ರೀತಿ ದೇವರು ಬರೋ ಒಂದು ವಿಶೇಷ ಪ್ರಸಂಗ ಉಂಟು, ವಿಚಿತ್ರ ಸೂಚನೆ ಆಗುತ್ತೆ ಅಲ್ಲಿ, ಕರೆಕ್ಟ್ ಆಗಿ ನಡೆಯುತ್ತದೆ ಅಂತ. ಅನುಸಂಧಾನ ಇದ್ರೆ ಒಳ್ಳೆ ಚೆನ್ನಾಗಿ ನಡೀತಕ್ಕಂಥದ್ದು. ದೈವಿಕವಾಗಿ ಅವರಿಗೆ ವಿಶೇಷ ದರ್ಶನವಾಯಿತು. ಆಚಾರ್ಯ ಕೈಯಲ್ಲಿ ಕೈ ಇಟ್ಟರು, ನಿಮಗೆ ಒಪ್ಪಿಸಿದ್ದೇನೆ ಅಂತ ಹೇಳಿದ್ರಂತೆ. ಅಂತೂ ಗುರು ಸಿಕ್ಕ ಅಂತ ಸಂತೋಷಪಟ್ಟರು. ಗುರು ಶಿಷ್ಯ ಸಿಕ್ಕಾಯಿತು, ಶಿಷ್ಯ ವರಾಧ್ಯ ವಿದ್ಯಮಾಂ ಅಂತ ಹೇಳಿದ್ರು. ಶಿಷ್ಯ ವರ ಬರ್ತಾನೆ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಶಿಷ್ಯ ವರ ಎಂದ್ರೆ ಹೆಸರಿಗೆ ಶಿಷ್ಯ, ಸ್ವರೂಪತಃ ವರ ಅಂತ ಅರ್ಥ. ಹೆಸರಿಗೆ ಶಿಷ್ಯ, ಸ್ವರೂಪತ ವರ, ಪ್ರಾಪ್ತ ವರಾನ್ನಿಬೋಧತ ಉಪನಿಷತ್ತಿನ ಮಾತು ಅವರು ಬಂದರಂತೆ. ಅಷ್ಟೊತ್ತಿಗೆ ಕೊನೆಯ ಘಟ್ಟ ಹೇಳಿ ಮುಕ್ತಾಯ ಮಾಡ್ತೇನೆ, ಬಹಳ ಅಪೂರ್ವವಾದ ಘಟ್ಟ. ಆಚಾರ್ಯರು ಅನ್ನು ತಗೊಂಡು ತಿಂಗಳು ಕೂಡ ಆಗಿಲ್ಲ, ಗುರುಗಳೆ ನಾನು ಗಂಗಾಸ್ಥಾನಕ್ಕೆ ಹೋಗ್ತೇನೆ ಕಾಶಿಗೆ ಅಂತ ಹೇಳಿದ್ರು. ಗಂಗಾಸ್ಥಾನಕ್ಕೆ ಹೋಗ್ತೇನೆ ಕಾಶಿಗೆ, ಅಚ್ಯುತ ಪ್ರೇಷ್ಠರಿಗೆ ತಡ್ಕೊಳ್ಳಕ್ಕಾಗಲಿಲ್ವಂತೆ. ಯಾಕೆಂದ್ರೆ ಗಂಗಾಸ್ಥಾನಕ್ಕೆ ಶಿಷ್ಯ ಹೋಗ್ಬೇಕಾದ್ರೆ ತನ್ನ ಬಿಟ್ಟು ಹೋಗ್ತಾರೆ. ಶಿಷ್ಯ ನೋಡಿ ಸ್ವಲ್ಪ ದಿವಸ ಆಗಿದೆ ಅಷ್ಟೇನೆ, ಸಂಕಲ್ಪ ಮಾಡಿದ್ರು ನಾನು ಶಿಷ್ಯನ ಬಿಟ್ಟಿರ್ಲಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಆಗ್ಲಿ ಆಚಾರ್ಯ ಬಿಡ್ಲಕ್ಕೆ ಪ್ರಾಣ ಬಿಟ್ಟಾಗ ಆಗ್ತಿತ್ತು, ಅವ್ರು ಬಿಡೋದಂತ ಪ್ರಾಣ ಬಿಟ್ಟಾಗ ಆಗೋದು, ಬಿಡ್ಲಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಅವರು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವ್ರು. ಅದಕ್ಕೆ ಹೇಳ್ತಾರೆ ಸನ್ಯಾಸಿಗಳು ಎಲ್ಲ ಬಿಡಬೇಕು ಅಂತ ಹೇಳ್ತಾರೆ, ಅಚ್ಯುತಪೇಶ್ವರು ಮೋಹ ಬಿಡ್ಲಿಲ್ಲವಲ್ಲ ಆಚಾರ್ಯ ಮೇಲೆ ಅಂತ ಕೇಳಿದ್ರೆ ಆಚಾರ್ಯರು ಬರೀತಾರೆ, ಹೌದು ಸನ್ಯಾಸಿಗಳು ಎಲ್ಲಾ ಸಂಘವನ್ನು ಬಿಡಬೇಕು, ಸತ್ಸಂಗವನ್ನು ಮಾತ್ರ ಬಿಡಬಾರದು. ಆಚಾರ್ಯ ಸದಿತಿ ಪ್ರಾಣ, ಸಾಕ್ಷಾತ್ ಮುಖ್ಯ ಪ್ರಾಣ, ಅವರು ಸಹವಾಸ ಬಿಡಬಾರದು. ಅದಕ್ಕೆ ಒಳ್ಳೆ ಜ್ಞಾನಿಗಳೇ ಆಗಿದ್ರು ಪಾಪ. ಅವ್ರು ಯೋಚನೆ ಮಾಡ್ತಾರೆ ಬೇಡ ಅನ್ನಬಾರದು, ಒಳ್ಳೆ ಕೆಲಸ, ಹೋಗುವಂದಾಗಿಲ್ಲ ಬಿಟ್ಟಿರಬೇಕಾಗ್ತದೆ. ಮತ್ತೆ ದೇವರ ಶರಣ ಹೋಗ, ದೇವರೇ ನನ್ನ ಗುರುವನ್ನು ತೋರಿಸಿ ಕಷ್ಟ ದೂರ ಕಳಿಸ್ತಾ ಇದೆಯಲ್ಲ ಪರಮಾತ್ಮ, ತಂದೆ ತಾಯಿ ಮಗ ದೂರ ಹೋಗಬಾರದು ಅವರು ತಪಸ್ ಮಾಡಿದ್ರು, ಶಿಷ್ಯ ದೂರ ಹೋಗಬಾರದು ಇವರು ತಪಸ್ ಮಾಡ್ತಾ ಇದ್ದಾರೆ, ನಾವು ಹತ್ರ ಬರಬಾರದು ನಾವು ತಪಸ್ ಮಾಡ್ತೇವೆ, ಇದು ಬಹಳ ಪದೀತಿ. ಆಚಾರ ಹತ್ರ ಅಪ್ಪಿ ತಪ್ಪಿ ಬರಬಾರದು, ಅಂದ್ರೆ ಅದಕ್ಕೆ ನಮ್ಗೆ ಉದ್ಧಾರವಾಗೋದ್ರ ಬದಲು ಪತನವಾಗ್ತದೆ ಅಷ್ಟೇ. ಆ ಕ್ಷಣಕ್ಕೆ ದೇವರು ಬಂದಂತೆ, ಯಾರೋಳು ಪ್ರವೇಶ ಮಾಡಿದನಂತೆ, ಪೂರ್ಣ ಪ್ರಜ್ಞರೇ ನೀವು ಕಾಶಿ ಯಾತ್ರೆಗೆ ಹೋಗ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು, ನೀವು ಹೋಗ್ಬೇಕಾಗಿಲ್ಲ, ಗಂಗಾಸ್ಥಾನಕ್ಕೆ ತಾನೇ ಹೋಗ್ತೀರಿ. ಆ ಗಂಗಾದೇವಿ ಇತಸ್ತೃತಿಯೇ ದಿವಸೇ ಜುನಮ್ನಗ ತದರ್ಥಂ, ಇವತ್ತು ಸರಿಯಾಗಿ ಮೂರನೇ ದಿವಸಕ್ಕೆ ಗಂಗಾದೇವಿ ನಿಮಗೋಸ್ಕರ ನಮ್ಮ ಈ ಚಂದ್ರ ಪುಷ್ಕರಣಿಗೆ ಬರ್ತಾಳೆ, ಅನಂತ ಸರೋವರಕ್ಕೆ ಬರ್ತಾಳೆ ಅಂತ ಹೇಳಿದ್ರೆ. ನೀವ್ಯಾಕೆ ಹೋಗ್ತೀರಿ, ದೊಡ್ಡವ್ರು ನೋಡಕ್ ಅವ್ರ ತಾನೇ ಬರಬೇಕೀಗ, ಗಂಗಾದೇವಿ ಇದ್ದಲ್ಲಿಗೆ ಬರ್ತಾರೆ ಅಂದ್ರಂತೆ. ಮೂರನೇ ದಿವಸ ಸರಿಯಾಗಿ ದೊಡ್ಡ ಸುದ್ದಿಯಾಗಿ ಹೋಯ್ತು, ಎಲ್ಲ ಜನ ಸೇರಿಬಿಟ್ಟಿದ್ದಾರೆ, ಗಂಗಾದೇವಿ ಬರ್ತಾಳಂತೆ, ಗಂಗಾದೇವಿ ಬರ್ತಾಳೆ ಅಂತ. ಯೋಗ್ಯರೆಲ್ಲ ಕೂಡ, ಅಯೋಗ್ಯರೆಲ್ಲ ಕೂಡ, ಅಕಸ್ಮಾತ್ ಬರದೆ ಹೋದ್ರೆ ಒಳ್ಳೆ ತಮಾಷೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಅವ್ರು ಸೇರಿಬಿಟ್ಟಿದ್ದಾರೆ. ಇನ್ನು ಮೂರನೇ ಗುಂಪು ಬಂದ್ರು ಸರಿ ಬಿಟ್ರು ಸರಿ, ನೋಡಿಕೊಂಡು ಆಗುತ್ತಾರೆ. ಊಟ ಆದ್ರೆ ಸಾಕಷ್ಟು, ಎರಡು ಯಾವ ಗಂಗೆನೂ ಬೇಡ ಯಾವುದು ಬೇಡ ಅವರಿಗೆ, ಸರಿಯಾಗಿ ಸಕಾಲಕ್ಕೆ ಊಟ ಆದ್ರೆ ಮುಗಿದೋಯ್ತು ಅಷ್ಟೆ. ಮೂರು ಜನರು ಸೇರಿಬಿಟ್ಟಿದ್ದಾರೆ ಅಲ್ಲಿಗೆ, ಅಲ್ಲಿ ಹಿಡಿದು ಇದ್ದಾರೆ. ಆಚಾರ್ಯರು ಬಂದಿದ್ದಾರೆ ಈಶಾನ್ಯ ದಿಕ್ಕು, ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ ಹೇಳಿದ ಸವಿ ಸರಿಯಾಗಿ ಆ ಮೂರು ದಿವಸ ಕರೆಕ್ಟ್ ಆಗಿ ಟೈಮ್ ನೋಡ್ತಿದ್ದಾರೆ. ಈಶಾನ್ಯ ದಿಕ್ಕಿನಿಂದ ಗಂಗೆ ಜೋರಾಗಿ ಚಿಮ್ಮಿ ಬಂತಂತ ಆ ಕಡೆಯಿಂದ. ಗಂಗೆನ ಗುರುತಿಡಿದ್ರೆ ಭಾರಿ ಸುಲಭ, ಪ್ಯೂರೆಸ್ಟ್ ವಾಟರ್ ಅದು, ಒಂದು ವೈಟ್ ಕಲರ್ ಅದು, ಒಂದು ಪ್ರಯಾಗದಲ್ಲಿ ಕಾಣಿಸ್ತದಲ್ಲ. ಸಿತಾಸಿತೆ ಸರಿತೆ ಎತ್ತರ ಸಂಗತೆ, ಕಪ್ಪು ನೀರು ಯಮನ, ಬಿಳಿ ನೀರು ಗಂಗಾ. ನೋಡಿದ ತಕ್ಷಣ ನೀರು ಚಿಮ್ಮಲು ಶುರುವಾಯ್ತಂತೆ. ನೋಡ್ತಿದ್ದಾರೆ ಜನೋತ್ರ ಸಸ್ನವು ಸಹ ಪೂರ್ಣ ಬುದ್ಧಿನ, ಎಲ್ಲ ಜನ ಕಾಯ್ತಾ ಇದ್ರು. ಗಂಗಾ ಗಂಗೇತಿ ಯೋ ಬೃಹತ್ ಮುನಿಗೆ ಹಾಗೇ ಬಿಟ್ಟಿರೋದ್ರೊಳಗೆ. ಆಚಾರ್ಯರು ತಾವು ಗಂಗಾಸ್ನಾನ ಮಾಡ್ತೀವಿ ಅಂತ ಹೋಗಿದ್ದಕ್ಕೆ ಅಷ್ಟು ಜನ ಗಂಗಾಸ್ನಾನ ಮಾಡಿಸಿದ್ರು ಆಚಾರ್ಯರು. ಅವರಿಗೆ ಗಂಗೆ ಬೇಕೇ ಇಲ್ಲ, ಅದ್ರ ಮೇಲಿದ್ದಾರೆ ಆಚಾರ್ಯ. ಅಷ್ಟು ಜನ ಕೂತಲ್ಲೇ ಗಂಗಾಸ್ನಾನ ಮಾಡಿಸಿದ್ರಲ್ಲ, ನಂಬೇಕಂತ ಕೇಳಬೇಡಿ. ಆಚಾರ ಶಾಸ್ತ್ರ ಹೇಳಿದ್ರೇನೆ ಗಂಗಾದಿ ತೀರ್ಥಗಳು ಬರ್ತಾವಂತೆ. ಆಚಾರ್ಯರ ಬಳಿಗೆ ಬಂದಿದ್ದೇನು ಆಶ್ಚರ್ಯ. ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಸುಮಧ್ಯ ವಿಜಯ ಹೇಳಿದರೆ, ಭಾಷ್ಯ ಹೇಳಿದರೆ, ಭಾಗವತ ಹೇಳಿದ್ರೇನೆ ಸಕಲ ತೀರ್ಥಗಳು ಬರಬೇಕಾದ್ರೆ ಮಧ್ವಾಚಾರ್ಯರ ಹತ್ತಿರ ಗಂಗಾ ನದಿ ಬಂದ್ಲು. ಅವತ್ತಿನಿಂದ ಸರೋವರಕ್ಕೆ ಮಧ್ವ ಸರೋವರ ಅಂತ ಹೆಸರಾಯಿತು, ಅದು ಅನಂತ ಸರೋವರ ಅಂತ ಹೆಸರದೆ. ಅನಂತೇಶ್ವರ ದೇವರ ಈಶಾನ್ಯ ದಿಕ್ಕಿಗೆ ಇರೋದು, ಅದಕ್ಕೋಸ್ಕರ ಅನಂತ ಸರೋವರ ಅಂತ ಕರೀತಿದ್ರು. ಅವತ್ತಿನ ಮಧ್ವ ಸರೋವರ ಅಂತ ಹೆಸರಾಯಿತು. ನಮಗೆ ಆಶ್ಚರ್ಯವಾಗ್ತದೆ ಎಂಥ ಮಧ್ವ, ಅದನ್ನೇ ವಿಜಯದಾಸ ಹೇಳುತ್ತಾರೆ, ಮಧ್ವ ಸರೋವರ ಸ್ನಾನ ಉಡುಪಿಯ ಕೃಷ್ಣನ ದರ್ಶನ. ಮಧ್ವ ಸರೋವರ ಸ್ನಾನ ಅಂದ್ರೆ ಗಂಗಾ ಸ್ನಾನ. ನಮಗೆ ಗಂಗೆ ಬೇಕಾಗಿಲ್ಲ, ಆಚಾರ್ಯರು ಸ್ನಾನ ಮಾಡಿದ ಜಾಗ ಇನ್ನೇನು ಬೇಕು ಅದಕ್ಕಿಂತ. ಆಚಾರ್ಯ ಸ್ನಾನ ಮಾಡಿದ್ದಾರೆ, ವಾದಿರಾಜ ಸ್ವಾಮಿಗಳು ಮಾಡಿದ್ದಾರೆ, ವ್ಯಾಸರಾಜರು ಮಾಡಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು. ಅಲ್ಲಿ ಮುಳುಗಬೇಕಾದ್ರೆ ಎಷ್ಟು ಜನರು ಪುಣ್ಯ ಮಾಡಿರಬೇಕು ಲೆಕ್ಕವೇ ಇಲ್ಲ. ಅಷ್ಟು ಜನಗಳು ಸ್ನಾನ ಮಾಡಿದ ನೀರಲ್ಲಿ ಸ್ನಾನ ಮಾಡ್ತೇವೆ ಅಂದ್ರೆ ನಮ್ಗೆ ಎಷ್ಟು ಜನ್ಮಗಳ ಭಾಗ್ಯನೋ, ವಿಜಯದಾಸರಂತವ್ರ ಭಾಗ್ಯ ಅಂತ ಹೇಳಿದ ಮೇಲೆ ನಾವು ಎಷ್ಟು ಪುಣ್ಯಾತ್ಮರು ಅಂತ ಯೋಗ ಬಂದ್ರೆ ಅಂತ ತಿಳ್ಕೊಂಡ್ರೆ ಸಾಕು, ನಮಗೆ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲವಲ್ಲ, ಅದಕ್ಕೇನು ಮಾಡಬೇಕು ಅಂತ ಕೆಲವರು ಪ್ರಶ್ನೆ ಈಗ. ಅಥವಾ ಯಾವಾಗಲೂ ಅಲ್ಲಿ ಇರ್ಲಿಕ್ಕಾಗೋದಿಲ್ವಲ್ಲ, ಎಂದೋ ಹೋಗ್ಬೋದು ಅಥವಾ ಯಾವಾಗಲೂ ಹೋಗ್ಲಿಕ್ಕಾಗೋದಿಲ್ಲ ಇರ್ಲಿಕ್ಕಾಗೋದಿಲ್ಲ ಅಂದ್ರೆ ವ್ಯಾಸರಾಜರು ಬರೀತಾರೆ, ಚಂದ್ರಿಕಾಕಾರರು ಬರೀತಾರೆ. ಯೋಚನೆ ಮಾಡಬೇಡಿ, ಆಚಾರ್ಯರ ಮಧ್ವ ಸರೋವರ ಅಲ್ಲಿದೆ, ಅವರ ಗ್ರಂಥಗಳೇ ಮಧ್ವ ಸರೋವರ. ಅದನ್ನು ಓದಿ ಪಾಠ ಕೇಳಿ ಅಭ್ರಮಂ ಭಂಗರಹಿತಂ ಮಜಳಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರ ಯಾಪಹಂ. ಆಚಾರ್ಯ ಶಾಸ್ತ್ರ ಓದೋದೇ ಮಧ್ವ ಸರೋವರ ಸ್ನಾನ, ಆದ್ರಿಂದಾಗಿನೇ ನಿತ್ಯದಲ್ಲೂ ಹೊರತಕ್ಕ ದೊಡ್ಡ ಯೋಗ ಬರುತ್ತೆ ಅಂತ ಹೇಳುತ್ತಾರೆ. ಇವತ್ತಿನ ದಿವಸ ಆಚಾರ್ಯ ಸನ್ಯಾಸವಾಯಿತು, ಮಧ್ವ ಸರೋವರ ನಿರ್ವಾಣವಾಯಿತು. ನಾಳೆ ಬದರಿ ಯಾತ್ರೆ ಆಚಾರ್ಯರಿಗೆ, ಬದರಿ ದಕ್ಷಿಣ ದಿಗ್ವಿಜಯ ಬದರಿ ಯಾತ್ರೆಯನ್ನು ಆಚಾರ್ಯ ಮಾಡ್ತಾರೆ. ಎಷ್ಟು ಮಹಿಮೆ ತೋರಿಸ್ತಾರೆ, ಎಷ್ಟು ಹಣ್ಣು ತಿಂದಿದ್ದೇನು, ಇದು ಮಾಡಿದ್ದೇನು, ಹಾರಿದ್ದೇನು, ವಾದಗಳನ್ನು ಸೋಲಿಸಿದ್ದೇನು, ಚಿತ್ರ ವಿಚಿತ್ರಗಳ ಸುರಿಮಳೆಯಿಂದ ನಾವು ಕಾಣುತ್ತೇವೆ. ನಾಳೆ ಎಂದಿನಂತೆ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳ್ತಾ ಒಂದು ಪ್ರಕಟಣೆ ಉಂಟು. ದಾವಣಗೆರೆ ಸರ್ವಜ್ಞಾಚಾರ ಸೇವಾ ಸಂಘದವರು ನಾರಾಯಣ ದೇವರ ಚಿತ್ರವನ್ನು ಕ್ಯಾಲೆಂಡರ್ ಮೂಲಕ ಮಾಡಿಸಿದ್ದಾರೆ. ಅದರ ಬೆಲೆ 20 ರೂಪಾಯಿ. ಅಪೇಕ್ಷೆ ಇದ್ದವರು ಅದರ ಪ್ರಯೋಗ ಪಡೆದು ಸೇವೆ ಸಲ್ಲಿಸಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯಃ ಬ್ರಹ್ಮ.